హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం వదేతాప్త్రయాపహం మిథ్యాసిద్ధాంతదుధ్వాంత విధ్వంసన విచక్షణ శ్రీతీర్థాఖ్యతనిర్భజతాం నోహదంబరే అత్తికల్పతకల్పోయం ప్రత్యక్తిగజకేసరి వ్యాసతీర్థగురుభూయాద్ అస్మదిష్టాతిసిద్ధే తపో విద్యావిరక్త్యాది సద్భోగాకరాన వాదిరాజగురూన్ వందే ఐగ్నిదాశ్యాన్ పూజ్య రాఘవేంద్రాయ సత్యధర్మరతాయ ప్రసాంకల్పవృక్షాయ నమతాం కామధేనవే దుర్వాదిధ్వాంతవయే వైష్ణవేందీవరేంద్రవే శ్రీరాఘవేంద్రగురువే నమోస్తుతేయాలవే ఆపాదముని పర్యంతం గురునామాప్యం స్మరే తేన విఘ్నా ప్రశ్యంతి సిద్ధ్యంత మనోరథాః. హరి ఓం శ్రీ గురుభ్యో నమః. నౌ భగవద్గీతయల్లి 8వ అధ్యాయ ముక్తాయవాయిత్తు. ఇక 9వ అధ్యాయ 9th చాప్టర్ అది 9వ అధ్యాయ. ಇದಕ್ಕೆ ರಾಜವಿದ್ಯ ರಾಜಕೃಷಿಯ ಯೋಗ ಅಂತ ಕರೀತಾರೆ. ಸೊ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೆಲವು ವಿಶೇಷವಾದ ಅಂಶಗಳನ್ನು ಹೇಳ್ತಾನೆ. ಸೊ ಈ ಅಧ್ಯಾಯವನ್ನು ಶುರು ಮಾಡುವಾಗಲೇ ಭಗವಂತ ಶ್ರೀ ಭಗವಾನ್ ವಾದ ಕೃಷ್ಣ ಹೇಳುವ ಮಾತುಗಳಿಂದ ಈ ಅಧ್ಯಾಯ ಶುರು ಆಗುತ್ತೆ. ಇದು ಮೊದಲನೇ ಶ್ಲೋಕ. 9ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಹೀಗಿದೆ. ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಅಶುಭಾತ್ ಅಂತ ಹೇಳಿ. ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳುವ ಮಾತು. ಇದಂ ತು ತೇ ಗುಹ್ಯತಮಂ, ಇದಂ ಇದನ್ನು, ಇದಂ ಅಂದ್ರೆ ಇದು, ಇದನ್ನು, ದಿಸ್ ಒನ್ ಅಂತ ಹೇಳಿ. ತು ತುಕಾರ ತು ಏವ, ತು ಏವ ತೇ ತು ನಿನಗಾಗೆ ಹೇಳ್ತಾ ಇದ್ದೀನಿ ಅಂತೇಳಿ. ತು ಅನ್ನೋದಕ್ಕೆ ಎಲ್ಲ, ಈ ತು ಅನ್ನೋದು ಬಹಳ ವಿಶೇಷ. ಚಾ ತು ಅನ್ನುವ ಪ್ರತ್ಯಯಗಳು ದೇ ಆರ್ ನಾಟ್ ಜಸ್ಟ್ ಫಿಲ್ಲರ್ಸ್. ಏನೋ ಒಂದು ನೀವು ಒಂದು ಅಕ್ಷರ ಹಾಕಬೇಕು, ಅದಕ್ಕೆ ತು ಚಾ ಏನೋ ಹಾಕಿಬಿಡ್ತಾರೆ ಅಂತ ಯಾವತ್ತೂ ಭಾವನೆ ಮಾಡಬಾರದು. ಇವುಗಳಿಗೆ ಈ ಚಾ ತು ಈ ಒಂದಕ್ಷರ ಹಾಕುವುದರ ಮೂಲಕವಾಗಿ ಬಹಳ ವಿಶೇಷವಾದ ಅರ್ಥಗಳನ್ನು ನಾವು ನೋಡಬಹುದು. ಇಲ್ಲಿ ತು ಅನ್ನೋದು ಒಂದೊಂದು ಸಾರಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಅದನ್ನು ಸಪರೇಟರ್ ತರ ತು ಉಪಯೋಗ ಮಾಡ್ತಾರೆ. ಇಲ್ಲಿ ಇಷ್ಟವರೆಗೂ ಇದು ಹೇಳಾಯ್ತು, ಇನ್ಮೇಲೆ ಇದು ಅಂತ ಹೇಳು. ಇಲ್ಲ ತು ಅಂದ್ರೆ ಏವಕಾರ, ಇದನ್ನೇ ಅಂತ ಎಂಫಸೈಸ್ ಮಾಡುವುದು, ಅದಕ್ಕೂ ತುಕಾರವನ್ನು ಹೇಳ್ತಾರೆ. ಇದಂತೂ ಇದನ್ನೇ ಹೇಳ್ತಾ ಇದ್ದೀನಿ ಅಂತೇಳಿ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಬೇರೆ ಹೇಳಬಹುದು, ಇದನ್ನು ನಾನು ಮುಖ್ಯವಾಗಿ ಹೇಳ್ತಾ ಇದ್ದೆ. ಅದಕ್ಕೆ ಇದಂತೂ ತು ಅಂದ್ರೆ ಇದರ ಇಂಪಾರ್ಟೆನ್ಸ್ ಹೇಳುವಂತ ಅಂತ ಆಯ್ತು. ತು ಏವ ಇದನ್ನೇ ಹೇಳ್ತಾ ಇದ್ದೀನಿ. ತೇ ನಿನಗಾಗಿ ಅಂದ್ರೆ ನೀವು ಬಹಳ, ಇದು ಅರ್ಜುನ ಬಹಳ ಕಡೆ ಅವನು ಮಂದಾಧಿಕಾರಿ ಆ ತರಹ ತಪ್ಪು ಭಾವನೆಗಳಿದೆ. ಆದ್ರೆ ಅರ್ಜುನ ಉತ್ತಮ ಅಧಿಕಾರಿ, ನಿನಗಾಗಿಯೇ ಹೇಳ್ತಾ ಇದ್ದಾರೆ. ಇದಕ್ಕೆ ನೀನು ಬಹಳ ಯೋಗ್ಯನಾಗಿದೆ. ಇದು ಅರ್ಜುನ ಅವನಿಗಿರುವ ಯೋಗ್ಯತೆಯನ್ನು ತಿಳಿಸುವಂತಹ ಶಬ್ದವೂ ಆಗಿದೆ. ತು ನಿನಗಾಗಿಯೇ ಹೇಳ್ತಾ ಇದ್ದೀನಿ ಅಂತ. ಇದಂ ತೇತು ನಿನಗಾಗಿಯೇ ಹೇಳ್ತಾ ಇದ್ದೇನೆ. ಅದಾದ ಮೇಲೆ ಯಾವುದೋ ಒಂದು ಹೇಳೋದಲ್ಲ. ಗುಹ್ಯತಮಂ ತು, ಗುಹ್ಯತಮೇವ ತು ಅಂದ್ರೆ ಏವ ಅದನ್ನೇ ಅಂದ್ರೆ ಇದು ಗುಹ್ಯ ಅಂದ್ರೆ ರಹಸ್ಯವಾದದ್ದು. ಗುಹ್ಯ ಅನ್ನೋ ಶಬ್ದಕ್ಕೆ ರಹಸ್ಯ ಅಂತ. ಗುಹ್ಯತಮಂ ಅತ್ಯಂತ ದ ಮೋಸ್ಟ್ ಸೀಕ್ರೆಟ್, ಬಹಳ ರಹಸ್ಯವಾದ್ದನ್ನೇ ನಿನಗೆ ಹೇಳ್ತಾ ಇದ್ದೀನಿ ಅಂತೇಳಿ. ಪ್ರವಕ್ಷ್ಯಾಮಿ ಇದನ್ನು, ಪ್ರವಕ್ಷ್ಯಾಮಿ ಏವ ಹೇಳ್ತಾ ಇದ್ದೀನಿ, ಇದನ್ನು ಡೆಫಿನೆಟ್ಲಿ ಹೇಳ್ತಿಲ್ಲಿ, ಸಟ್ಟನ್ನೇ ಹೇಳ್ತಿಲ್ಲಿ ಅಂತೇಳಿ. ಪ್ರವಕ್ಷ್ಯಾಮಿ ಏವ, ಪ್ರವಕ್ಷ್ಯಾಮಿ ತು ಅನಸೂಯವೇ, ನೀನು ಅಸೂಯೆ ಇಲ್ಲದವನಾದ್ದರಿಂದ ಇದಕ್ಕೆ ಕೇಳಲಿಕ್ಕೆ ಬಹಳ ಯೋಗ್ಯನಾಗಿದ್ದೀನಿ. ನೀನು ನಿನಗಾಗಿಯೇ ನೀನು ಬಹಳ ಸಮರ್ಥ, ಯೋಗ್ಯ, ಉತ್ತಮ ಅಧಿಕಾರಿ, ಇದನ್ನು ಕೇಳಲಿಕ್ಕೆ ಮೋಸ್ಟ್ ಬಿಫಿಟಿಂಗ್ ಪರ್ಸನ್ ಅಂತ ಹೇಳಿದ್ರೆ ಯಾಕೆ ಮೋಸ್ಟ್ ಬಿಫಿಟಿಂಗ್ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದರೆ, ದೈವ ಲಕ್ಷಣ ದೈವಿ ಸಂಪತ್ತು ಇರುವವನಾಗಿದ್ದಾನೆ ಅರ್ಜುನ. ಅದರಲ್ಲಿ ಒಂದು ಸಂಪತ್ತು, ಒಂದು ವಿಷಯವನ್ನು ಅನಸೂಯವೇ ಅನ್ನುವ ಶಬ್ದ. ಈಶ್ಯವಿಲ್ಲದವನು, ಅಸೂಯ ಅಂದ್ರೆ ಜಲಸ್ವಿನಿ, ಅನಸೂಯ ಈಶ್ಯವಿಲ್ಲದವನು ಅಂತೇಳಿ. ಒನ್ ಹೂ ಡಸ್ ನಾಟ್ ಹ್ಯಾವ್ ಎನಿ ಅಸೂಯ, ಅಸೂಯ ಭಾವನ ಇಲ್ಲದವನು. ಆದ್ದರಿಂದ ನೀನು ಅಸೂಯೆ ಇಲ್ಲದವನಾದ್ದರಿಂದ ನೀನು ಇದು ಕೇಳಲಿಕ್ಕೆ ಯೋಗ್ಯನಾಗಿದೆ, ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ ಅಂತೇಳಿ. ಜ್ಞಾನಂ ವಿಜ್ಞಾನ ಸಹಿತಂ, ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿ ನಾವು 7ನೇ ಅಧ್ಯಾಯದಲ್ಲಿ ಅದು ನೋಡುವುದಂದ್ರೆ ಅದು ಅದನ್ನು ಈ ಅಧ್ಯಾಯದಲ್ಲಿ ಅದರ ಒಂದು ವಿಸ್ತಾರವನ್ನು ಸಮರೈಸ್ ಮಾಡಿದಂತೆ. ಇದು 9ನೇ ಅಧ್ಯಾಯ ಬರ್ತಾ ಇದೆ. ಅದು ಯಾಕೆ 7ನೇ ಅಧ್ಯಾಯ ಸಮರೈಸ್ ಮಾಡಬೇಕಂದ್ರೆ 8ನೇ ಅಧ್ಯಾಯದಲ್ಲಿ ಮಾಡಬೇಕು. 7ನೇ ಅಧ್ಯಾಯ ಸಮ್ಮರಿಯನ್ನು, ಅದರ ಇಂಪಾರ್ಟೆನ್ಸ್ ಅನ್ನು, ಅದರ ಎಲಾಬ್ರೇಷನ್, ಅದರ ವಿಸ್ತಾರವನ್ನು 9ನೇ ಅಧ್ಯಾಯದಲ್ಲಿ ಹೇಳಬೇಕಂತ ಹೇಳಿದರೆ 8ನೇ ಅಧ್ಯಾಯ ಮಧ್ಯದಲ್ಲಿ ಯಾಕೆ ಬಂತು ಅನ್ನುವ ಪ್ರಶ್ನೆಗೆ ಮುಂಚೆ ಸಮಾಧಾನ ಬರುತ್ತೆ. ಸೊ ಆದರೆ ಇದು 9ನೇ ಅಧ್ಯಾಯ ಜ್ಞಾನಂ ವಿಜ್ಞಾನ, ಜ್ಞಾನ ವಿಜ್ಞಾನ ಸಹಿತವಾಗಿರುವಂತಹ ಈ ವಿಷಯವನ್ನು, ಉಷ್ಯತಮವಾದ ವಿಷಯವನ್ನು ನಿನಗೆ ಹೇಳ್ತಾ ಇದ್ದೀನಿ. ಯಾಕೆ ಇದು ಕೇಳಬೇಕು, ಯಾಕೆ ಕೇಳಬೇಕು ಅಂತ ಹೇಳಿದ್ರೆ, ಯದ್ ಜ್ಞಾತ್ವ, ಯಾವುದನ್ನಾದ್ರೆ ತಿಳಿದವನಾಗಿ, ತಿಳಿದ ಅನಂತರ, ಮೋಕ್ಷ್ಯಸೆ ಅಶುಭಾತ್, ಅಶುಭವಾದದ್ದನ್ನ ಅಂದ್ರೆ ಅಶುಭವಾದದ್ದು ಯಾವುದು, ಸಂಸಾರ, ಇದು ನಮಗೆ ಶುಭಕರವಲ್ಲ, ಬಂಧಕ, ಆದ್ದರಿಂದ ಅಶುಭವಾದ ಈ ಸಂಸಾರದಿಂದ ಬಿಡುಗಡೆಯನ್ನು ಪಡೆಯುತ್ತೀಯ, ಮೋಕ್ಷ್ಯಸೆ ಅಶುಭಾತ್, ಅಶುಭದಿಂದ ಮೋಕ್ಷವನ್ನು ಪಡೆಯಲಕ್ಕೆ ಸಾಧ್ಯವಾಗತ್ತೆ ಈ ರಹಸ್ಯವಾದ ವಿದ್ಯೆಯನ್ನು ಕೇಳಿದರೆ. ಅವಾಗ ನಮ್ಗೆ ಇನ್ನೊಂದು ಸಂಶಯ ಬರುತ್ತೆ, ಏನ್ರಿ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಇದು ರಹಸ್ಯವಾದದ್ದು, ಯಾಕಂದ್ರೆ ನಿನಗೆ ಯಾಗಿ ಹೇಳ್ತಾ ಇದ್ದೀನಿ, ಇದು ಬಹಳ ಸೀಕ್ರೆಟ್, ಇದು ಎಲ್ಲರಿಗೂ ತಿಳಿಯಬೇಕಾಗಿದ್ದಲ್ಲ, ಸೊ ಫಾರ್ ಯು ಅಲೋನ್ ಐ ಆಮ್ ಟೆಲ್ಲಿಂಗ್ ಅಂತ ಕೃಷ್ಣ ಹೇಳಿದರೆ, ಆದ್ರೆ ಈಗ ಇಷ್ಟೋ ಎಷ್ಟೋ ಜನ ಕೇಳಬಹುದು, ಅಸೂಯೆ ಇರುವವರು ಬಹಳ ಜನ ಕೇಳಬಹುದಲ್ವಾ, ಸಾಮಾನ್ಯ ಜನರು ಎಲ್ಲರಿಗೂ ಸಿಕ್ಕಿದೆ. ಈಗ ಅರ್ಜುನನಿಗಾಗಿ ಕೃಷ್ಣ ಹೇಳಿದ, ಆದ್ರೆ ಅರ್ಜುನಿಗೆ ಮಾತ್ರವಲ್ಲ, ಈಗ ಎಲ್ಲರ ಕೈಗೂ ಬಂತು. ಆವಾಗ ಇದು ಏನು ಸೀಕ್ರೆಟ್ ಬಂತು, ಗುಹ್ಯತಮಂ ಅಂತ ಹೇಳಿದ್ದಾನೆ, ಬಹಳ ರಹಸ್ಯವಾದದ್ದು, ಎಲ್ಲರಿಗೆ ಹೇಳಿಬಿಟ್ಟ ಮೇಲೆ ಇದರಲ್ಲಿ ಗುಹ್ಯತಮ ಯಾ ಏನಿದೆ, ವಾಟ್ ಇಸ್ ಸೋ ಸೀಕ್ರೆಟ್ ಅಬೌಟ್ ಇಟ್, ನಥಿಂಗ್ ಇಸ್ ಸೀಕ್ರೆಟ್, ಬಿಕಾಸ್ ಇಟ್ಸ್ ಓಪನ್ ಟು ಆಲ್, ಯಾರು ಬೇಕಾದ್ರೂ ಒಂದು ಗೀತಾ ಪುಸ್ತಕ ಕೊಂಡ್ಕೋಬಹುದು, ಮಾಡಬಹುದು. ಸೊ ಆದ್ದರಿಂದ ಇದರಲ್ಲಿ ಗುಹ್ಯತಮ, ಮೋಸ್ಟ್ ಸೀಕ್ರೆಟ್ ಅನ್ನೋದು, ಮೋಸ್ಟ್ ಹಿಡನ್, ಎಲ್ಲಿ ಹಿಡನ್ ಇದೆ, ಗುಹ್ಯ ಎಲ್ಲಿದೆ, ಗುಹ್ಯ ಅಂದ್ರೆ ಹಿಡನ್, ಮೋಸ್ಟ್ ಹಿಡನ್ ಎಲ್ಲಿದೆ, ಎಲ್ಲರೂ ಕೇಳಬಹುದಲ್ವಾ ಅನ್ನುವ ಸಂಶಯವೂ ಬರುತ್ತೆ. ಅದಕ್ಕೆ ಸಮಾಧಾನ ಏನಂತ ಹೇಳಿದರೆ, ಇದು ರಹಸ್ಯವಾದದ್ದು ಅಂತ ಹೇಳಿದ್ರೆ, ಇದರಲ್ಲಿ ಇರುವ ಜ್ಞಾನ, ಈ ಅಕ್ಷರಗಳು ರಹಸ್ಯ ಅಲ್ಲ, ಈ ಪದಗಳು ರಹಸ್ಯವಲ್ಲ, ಇದರಲ್ಲಿ ಅಡಗಿರುವ ಜ್ಞಾನ ಇದೆ ನೋಡ್ರಿ, ಅದು ರಹಸ್ಯವೇ. ಯಾಕೆಂದ್ರೆ ಅದರ ಪ್ರಾಮುಖ್ಯತೆ ನಾವು ಗಮನಿಸಬಹುದು. ಏನಂತ ಹೇಳಿದ್ರೆ, ಕೃಷ್ಣಗೀತೆಯಲ್ಲಿ ಇಷ್ಟು ಹೇಳಿದರೂ ಕೂಡ ಆಚಾರ್ಯರು ಬಂದು ಆ ಭಾಷ್ಯವನ್ನು ತಾತ್ಪರ್ಯ ಭಾಷೆಗಳ ಮೂಲಕವಾಗಿ ವಿಸ್ತಾರ ಮಾಡಿ ಕೇಳುವಷ್ಟುವರೆಗೂ ತಪ್ಪು ತಿಳುವಳಿಕೆ ಜನಗಳಿಗೆ. ಆದ್ದರಿಂದ ಅದು ನಿಜವಾಗಿ ರಹಸ್ಯ. ಕೃಷ್ಣ ಹೇಳಿದರು, ಅರ್ಜುನ ಕೇಳಿದರು, ಇದು ಗೀತೆಯಲ್ಲಿ ನಮಗೆ ಸಿಕ್ಕಿದರೂ, ಎಲ್ಲರೂ ಅದನ್ನು ಓದಬಹುದಾಗಿದ್ದರೂ ಎಲ್ಲರಿಗೂ ಅದು ಸಿಗ್ತಾ ಇಲ್ಲ, ಆಚಾರ್ಯರು ಹೇಳುವಷ್ಟುವರೆಗೂ ಅದು ರಹಸ್ಯವಾಗೇ ಇತ್ತು. ಆದ್ದರಿಂದ ಇದು ರಹಸ್ಯ ಅನ್ನೋದು ಗೊತ್ತಾಗತ್ತೆ. ಆಯ್ತ್ರಿ, ಆಚಾರ್ಯರು ಬರುವಷ್ಟುವರೆಗೂ ರಹಸ್ಯವಾಗಿತ್ತು, ಆಚಾರ್ಯರಿಗೆ ಹೇಳಿಬಿಟ್ರು, ಈಗವೂ ರಹಸ್ಯವಲ್ಲವಲ್ಲ, ನಾವು ಎವ್ರಿಬಡಿ ಕ್ಯಾನ್ ಗೆಟ್ ಆಚಾರ್ಯ ಭಾಷ್ಯ, ಆದ್ದರಿಂದ ನೌ ಇಟ್ ಇಸ್ ನಾಟ್ ಸೀಕ್ರೆಟ್ ಎನಿಮೋರ್ ಅಂತ ಒಂದು ಸಂಶಯ ಬರುತ್ತೆ. ಆದರೆ ಆಚಾರ್ಯರು ಹೇಳಿದ ಮೇಲೂ ಎಷ್ಟು ಜನ ಇದನ್ನು ಶ್ರದ್ಧೆಯಿಂದ ಬಂದು ಕೇಳ್ತಾರೆ, ಎಷ್ಟು ಜನಕ್ಕೆ ಕೇಳಬೇಕನ್ನುವ ಆಸಕ್ತಿ ಇದೆ, ಕೇಳಿದರೆ ಅರ್ಥ ಮಾಡ್ಕೋಬೇಕನ್ನುವ ಆಸಕ್ತಿ ಇದೆ. ಉದಾಹರಣೆ, ಈಗಲೇ ನಾವು ಇದು ಪಾಠ ಮಾಡ್ತಾ ಇದ್ದೀವಿ, ಎಷ್ಟು ಬಹಳ ಸ್ವಲ್ಪ ಜನ ಬಂದು ಕೇಳ್ತಾ ಇದ್ದಾರೆ, ಎಲ್ಲರೂ ಬಂದು ಕೇಳುವ ಒಂದು ಅವಕಾಶ ಇರೋದು. ಆಮೇಲೆ ರೆಕಾರ್ಡಿಂಗ್ ಇದು ಕೇಳಿಬಿಟ್ಟು ಕೆಲವು ಜನ ಶ್ರದ್ಧೆ ಇರುವವರು ಕೇಳಬಹುದು. ಆದರೆ ಇದು ಕೇಳಬೇಕನ್ನುವ ಒಂದು ಇಚ್ಛೆಯೇ ಇಲ್ಲದೆ ಇರುವಂತಹವರು ಬೇಕಾದಷ್ಟು ಜನ ಇದ್ದಾರೆ. ಮಧ್ವರಾಗಿದ್ದು ಇದು ಇದು ಕೇಳದೇ ಇರಬಹುದು. ಆದ್ದರಿಂದ ಗುಹ್ಯತಮ ಅನ್ನೋದು ಇಟ್ ಕಂಟಿನ್ಯೂಸ್. ಯಾಕಂದ್ರೆ ಇದನ್ನು ಕೇಳಬೇಕನ್ನುವ ಆಸಕ್ತಿ ಬರಬೇಕು, ಕೇಳಿದ ಮೇಲೆ ಸರಿಯಾಗಿ ತಿಳಿಸಿಕೊಡುವವರು ಇರಬೇಕು, ಅದು ಸರಿಯಾಗಿ ತಿಳಿಸಿಕೊಡುವವರು ಇದ್ದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬರಬೇಕು, ಅದನ್ನು ಪರ್ಸಿಯರ್ ಅದನ್ನು ಹಾಗೆ ಮುಂಚೆ ಬರೆಸಬೇಕು, ಇದೆಲ್ಲವೂ ಕೂಡ ಆದರೆ ದೆನ್ ದ ಪರ್ಸನ್ ಗೆಟ್ಸ್. ಆದ್ದರಿಂದ ಗುಹ್ಯತಮ ಅನ್ನೋದು ಇನ್ನೂ ಹಾಗೆ ಉಳಿದಿದೆ, ಅದನ್ನು ನಾವು ಫ್ರಮ್ ದಿ ಔಟ್ಕಮ್ ಯು ಕ್ಯಾನ್ ಗೆಸ್. ಆದ್ದರಿಂದ ಆ ವಿದ್ಯೆ ಎಂಥದ್ದು ಅಂತ ಶ್ರೀಕೃಷ್ಣ ಎರಡನೇ ಶ್ಲೋಕದಿಂದ ಶುರು ಇಂಟ್ರೊಡಕ್ಷನ್ ಎರಡನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಏನು ಅಂತ ಹೇಳಿದರೆ ಆ ವಿದ್ಯೆ ಏನು, ಅಂತ ರಹಸ್ಯವಾದದ್ದು ಏನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ ಕೃಷ್ಣ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಏನು ಇದಕ್ಕೆ ಈ ರಹಸ್ಯವಾದ ಜ್ಞಾನ ಯಾವುದು, ಜ್ಞಾನ ವಿಜ್ಞಾನ ಸಹಿತವಾದ ಇದು ಯಾವುದು, ಇದನ್ನು ಏನಂತ ಕರಿಬೇಕು ಅಂತೆ, ಇದಕ್ಕೆ ರಾಜವಿದ್ಯಾ ರಾಜಗುಹ್ಯ ಅಂತ ಕರೆಯಬಹುದು. ಏನು ಇದು ರಾಜವಿದ್ಯಾ ರಾಜಗುಹ್ಯ ಅಂತ ಯಾಕೆ ಕರಿಬಹುದು? ರಾಜ ಅಂದ್ರೆ ಏನು ನಮಗೆ ಕಾನ್ಸೆಪ್ಟ್? ರಾಜ ಅಂದ್ರೆ ಕಿಂಗ್, ರಾಜ ಅಂದ್ರೆ ಕಿಂಗ್ ಅಂದ್ರೆ ಏನು, ಯಾಕೆ ರಾಜ ಅಂತ ಒಬ್ಬನ್ನು ಕರಿತೀವಿ? ದೇಶದಲ್ಲಿ ಅವನು ಮೋಸ್ಟ್ ನಾಲೆಜಬಲ್ ಹೌದೋ ಅಲ್ಲವೋ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೂ ಹೌದೇ ಹೌದು, ಹಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಆದ್ದರಿಂದ ವಿದ್ಯೆ ಎಲ್ಲಗಳಲ್ಲಿ ಎಲ್ಲ ವಿದ್ಯೆಗಳಲ್ಲಿಯೂ ರಾಜನಂತೆ ಇದೆ, ಆದ್ದರಿಂದ ಇದಕ್ಕೆ ರಾಜವಿದ್ಯಾ ಅಂತ ಹೆಸರು. ಮತ್ತು ಗುಹ್ಯ ರಹಸ್ಯವಾದ ವಿಷಯಗಳು, ಅನೇಕ ವಿಷಯಗಳು ಗುಹ್ಯವಾದ ವಿಷಯಗಳಿದೆ, ಹಿಡನ್ ಕಾನ್ಸೆಪ್ಟ್ ಮೀನ್ ಹಿಡನ್ ಕಾನ್ಸೆಪ್ಟ್. ಆದ್ರೆ ಎಲ್ಲ ಹಿಡನ್ ಕಾನ್ಸೆಪ್ಟ್ ನಲ್ಲಿಯೂ ಅತ್ಯಂತ ಪ್ರಮುಖವಾದದ್ದು, ಇಂಪಾರ್ಟೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್, ಹೇಗೆ ರಾಜ ಮೋಸ್ಟ್ ಇಂಪಾರ್ಟೆಂಟ್, ಹಾಗೆ ಗುಹ್ಯವಾದ ವಿಷಯಗಳು, ರಹಸ್ಯವಾದ ವಿಷಯಗಳು, ಸೀಕ್ರೆಟ್ ಥಿಂಗ್ಸ್, ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು, ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಕಾರಣದಿಂದ ಇದಕ್ಕೆ ರಾಜಗುಹ್ಯ ಅಂತ ಹೆಸರು.
ರಾಜವಿದ್ಯ ರಾಜಗುಹ್ಯ ಎರಡು ಇದರ ಹೆಸರು. ಒನ್ ಎಂಟಿಟಿ ವಿಚ್ ಇಸ್ ಕ್ಯಾನ್ ಬಿ ಕಾಲ್ಡ್ ಬೋತ್ ರಾಜವಿದ್ಯಾ ಅಂಡ್ ರಾಜಗುಹ್ಯ, ಎರಡನ್ನೂ ಹೆಸರುಗಳು ಇದಕ್ಕೆ ಅನ್ವಯವಾಗುತ್ತೆ. ಅಂತಹ ರಾಜವಿದ್ಯ ವಿದ್ಯೆಗಳಲ್ಲಿ ರಾಜನಂತೆ ಇದೆ, ರಾಜಗುಹ್ಯ ಗುಹ್ಯವಾದ ವಿಷಯಗಳಲ್ಲಿ ರಾಜನಂತೆ ಇದೆ. ಅಂಥ ಈ ವಿಷಯವನ್ನು ನಿನಗೆ ಹೇಳ್ತಾ ಇದ್ದೀನಿ. ಇದರ ಲಕ್ಷಣಗಳು ಸ್ವಾರಸ್ಯ, ಇದರ ಡೆಫಿನೇಷನ್ ಇದು ಎಂಥದ್ದು, ಇದರ ಡಿಸ್ಕ್ರಿಪ್ಷನ್ ಇದೆಲ್ಲವೂ ಏನು ಅಂತ ಹೇಳಿ, ಈ ರಾಜವಿದ್ಯ ರಾಜಗುಹ್ಯ ಎಂಥದ್ದು ಅಂತ ಹೇಳಿದ್ರೆ ಅದು ಪವಿತ್ರಂ, ಅದು ಬಹಳ ಪವಿತ್ರವಾದದ್ದು, ಪಾವನ ಪವಿತ್ರ ಪ್ಯೂರ್ ಸೇಕ್ರೆಡ್. ಇಟ್ ಇಸ್ ನಾಟ್ ಓನ್ಲಿ ಸೀಕ್ರೆಟ್ ಬಟ್ ಇಟ್ ಸೇಕ್ರೆಡ್. ಇದು ಗುಹ್ಯ ಮಾತ್ರವಲ್ಲ, ಇದು ಪವಿತ್ರವೂ ಆಗಿದೆ, ಬೋತ್ ಸೀಕ್ರೆಟ್ ಅಂಡ್ ಸೇಕ್ರೆಡ್. ಸೊ ಆದ್ದರಿಂದ ರಾಜಗುಹ್ಯವಾದದ್ದು ಇದು ಪವಿತ್ರವೂ ಆಗಿದೆ, ಅತ್ಯಂತ ಪಾವನಕರವಾದದ್ದು. ಪವಿತ್ರ ಅಂದ್ರೆ ಇಟ್ ಈಸ್ ಪ್ಯೂರ್ ಬೈ ಇಟ್ಸೆಲ್ಫ್ ಅನ್ನೋದು ಇದೆ, ಆದರೆ ಅದಕ್ಕಿಂತ ಮುಖ್ಯ ಪವಿತ್ರ ಪಾವನ ಅಂದ್ರೆ ಇಟ್ ಪ್ಯೂರಿಫೈಸ್ ಅದರ್ಸ್, ನಮ್ಮನ್ನು ಯಾರು ಇದನ್ನು ಅಧ್ಯಯನ ಮಾಡ್ತಾರೋ ಅವರನ್ನು ಶುದ್ಧಗೊಳಿಸುತ್ತ. ಆದ್ದರಿಂದ ಪಾವನ ಪವಿತ್ರ ಪಾವನವಾದದ್ದು ಪವಿತ್ರವಾದದ್ದು ಅಂತ ಹೇಳಿದ್ರೆ ಇನ್ನೊಂದನ್ನು ಕೂಡ ಪ್ಯೂರಿಫೈ ಮಾಡುವಷ್ಟು ಪವಿತ್ರವಾಗಿರುವಂತಹದ್ದು. ಪವಿತ್ರಂ ಇದಂ ಇಂತಹ ಇದನ್ನು ತಿಸ್ವನ್ ಈ ವಿದ್ಯೆ ನಿನಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಉತ್ತಮಂ ಬಹಳ ಉತ್ತಮವಾದದ್ದು, ದಿ ಬೆಸ್ಟ್ ದಿ ಗ್ರೇಟೆಸ್ಟ್ ವಿದ್ಯೆ ಅದನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಂದ ಶಬ್ದಗಳು ಒಂದೊಂದು ಬಹಳ ಆಳವಾದ ಅರ್ಥ ಇರುವಂತಹ ಶಬ್ದಗಳು. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ, ಇಷ್ಟು ಲಕ್ಷಣಗಳು ಇರುವಂತಹದ್ದು. ಏನು ಇದರ ಅರ್ಥಗಳು ಅಂತ ಹೇಳಿದರೆ ಇದು ಧರ್ಮ್ಯಂ. ಧರ್ಮ್ಯಂ ಅಂತ ಹೇಳಿದ್ರೆ ಏನು ಅರ್ಥ? ಧರ್ಮ ಅನ್ನುವುದು ನಿಮ್ಗೆಲ್ಲರಿಗೆ ಪಾಪ್ಯುಲರ್ ಮೀನಿಂಗ್ ಗೊತ್ತು, ಧರ್ಮ ಅಂದ್ರೆ ಏನ್ ಈ ಧರ್ಮ, ಈ ಧರ್ಮ ಕಾರ್ಯ, ಧರ್ಮ ವಾಟ್ ಎವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮಾಡಬೇಕಾಗಿದ್ದು, ಎಲ್ಲ ಈ ಜಗತ್ತೆಲ್ಲ ಪಾಲನೆ ಮಾಡಬೇಕಾಗಿದ್ದು, ದಟ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್, ವಿಚ್ ಇಸ್ ಡ್ಯೂಟಿ ಫಾರ್ ಎವರಿಬಡಿ, ವಿಚ್ ಇಸ್ ಸಮಥಿಂಗ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟಿಂಗ್ ತತ್ವ ಆಫ್ ದ ಹೋಲ್ ವರ್ಲ್ಡ್ ಇಸ್ ಸೆಲ್ಫ್, ಯಾವುದು ಅದು ಧರ್ಮ ಅಂತ ಅದನ್ನು ಕರೆಯುವುದು ಒಂದಿದೆ. ಅಂದ್ರೆ ಧಾರಣಾ ಧರ್ಮ, ಡೆಫಿನೇಷನ್ ಧಾರಣಾ ಧರ್ಮ, ಯಾವುದು ಈ ಜಗತ್ತಿಗೆಲ್ಲ ಆಧಾರಭೂತವಾಗಿದೆಯೋ, ಯಾವುದನ್ನು ಆಧಾರ ಮಾಡಿಕೊಂಡು ಈ ಜಗತ್ತೆಲ್ಲ ನಡೀತಾ ಇದೆಯೋ ಅದು ಧರ್ಮ. ಆದ್ದರಿಂದ ಧಾರಣಾ ಧರ್ಮ, ಯಾವುದು ಧಾರಣೆ ಮಾಡಿದೋ ಅದು ಧರ್ಮ. ಆದರೆ ನಿಜವಾಗಿ ನೋಡಿದರೆ ದಟ್ ಜಡವಾದ ಆ ಎಂಟಿಟಿ ಯಾವುದು ಧರ್ಮ, ನಾವು ಧರ್ಮ ಅಂತ ಯಾವುದನ್ನು ಕರಿತೀವೋ ಒಂದು ಜಡವಾದ ವಸ್ತು, ಅದು ನಿಜವಾದ ಧರ್ಮ ಅಲ್ಲ, ಜಡವಾದದ್ದು ಅದು ಧಾರಣೆ ಮಾಡ. ಆ ಧರ್ಮದಲ್ಲಿ ನಿಂತು ಭಗವಂತ ಧಾರಣೆ ಮಾಡ್ತಾನೆ, ಅಫ್ಕೋರ್ಸ್ ಧರ್ಮ ಧಾರಣೆ ಮಾಡುತ್ತೆ ಆದರೆ ಸ್ವತಂತ್ರವಾಗಿ ಅಲ್ಲ, ಅದರ ಒಳಗೆ ಭಗವಂತ ನಿಂತು ಭಗವಂತ ಧಾರಣೆ ಮಾಡ್ತಾನೆ. ಆದ್ದರಿಂದ ಧರ್ಮದ ಮೂಲಕವಾಗಿಯೂ ಹಿಡಿತಾನೆ ಭಗವಂತ, ಆದ್ದರಿಂದ ಇದಕ್ಕೂ ಧರ್ಮ ಅಂತ ಕರೀತಾರೆ. ನಿಜವಾಗಿ ಧಾರಣೆ ಮಾಡ್ತಾ ಇರುವುದು ಧಾರಣಾ ಧರ್ಮ, ಎಲ್ಲವನ್ನೂ ಧರಿಸುವವನು, ಎಲ್ಲವನ್ನೂ ಧರಿಸುವುದು ಧರ್ಮ. ಆ ಧರಿಸುವುದು ಸ್ವತಂತ್ರವಲ್ಲ, ಅದರ ಒಳಗೆ ಇದ್ದು ಭಗವಂತ ಎಲ್ಲವನ್ನೂ ಧರಿಸುತ್ತಾನೆ. ಆದ್ದರಿಂದ ನಿಜವಾದ ಧರ್ಮ ಶಬ್ದ ವಾಚ್ಯನು ಭಗವಂತನಾದ ನಾರಾಯಣ, ಅವನು ಧರ್ಮ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆ ಅರ್ಥದಲ್ಲಿ ಇಲ್ಲಿ ಧರ್ಮ ಅಂತ ಹೇಳಿದರೆ ಅದು ಈ ಎಂಟಿಟಿ ಬಗ್ಗೆ ಹೇಳ್ತಾ ಇಲ್ಲ, ಈ ವಸ್ತುವಿ ಬಗ್ಗೆ ಹೇಳ್ತಾ ಇಲ್ಲ, ಭಗವಂತನ ಬಗ್ಗೆ ಹೇಳ್ತಾ ಇದೆ. ಧರ್ಮಂ ಅಂತ ಹೇಳಿದ ಮೇಲೆ ಇಲ್ಲಿ ಧರ್ಮ್ಯಂ ಅಂತ ಇದೆ, ಅಂದರೆ ಏನು, ಧರ್ಮ ಅಂತ ಹೇಳಿದ್ರೆ ಅದು ಧರ್ಮ, ಭಗವಂತ ಧರ್ಮ, ಅವನಿಗೆ ಸಂಬಂಧಪಟ್ಟದ್ದು, ಆದ್ದರಿಂದ ಧರ್ಮ್ಯಂ. ಪ್ರಪಂಚಧಾರಕನಾದ ಭಗವಂತನನ್ನು ಕುರಿತು ಹೇಳುವ, ದಿಸ್ ಸ್ಪೀಕ್ಸ್ ಅಬೌಟ್ ಪರಮಾತ್ಮ. ಆದ್ದರಿಂದ ಈ ರಾಜವಿದ್ಯಾ ರಾಜಗುಹ್ಯ ಅನ್ನುವ ಯಾವ ಜ್ಞಾನ ವಿಜ್ಞಾನ ಸಹಿತವಾದ ವಿದ್ಯೆ ಇದೆಯೋ ಅದು ಭಗವಂತನನ್ನು ಕುರಿತು ಹೇಳುತ್ತೆ, ಆದ್ದರಿಂದ ಅದು ಧರ್ಮ್ಯಂ, ಧರ್ಮ ನಾಮಕ ಭಗವಂತನ ಬಗ್ಗೆ ಹೇಳುತ್ತೆ, ಆದ್ದರಿಂದ ಅದಕ್ಕೆ ಧರ್ಮ್ಯಂ ಅಂತ ಕರಿತಾ ಇದ್ದಾರೆ. ಅಂದ್ರೆ ಭಗವಂತನ ಬಗ್ಗೆ ಹೇಳುವುದು ಯಾವುದು, ಪರೋಕ್ಷ ಜ್ಞಾನ ಯಾವುದಿದು, ಅಂದ್ರೆ ನಾವು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಗವಂತನ ಬಗ್ಗೆ ತಿಳ್ಕೊಳ್ತೀವಿ, ಆದ್ದರಿಂದ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂತ ಹೇಳಿದರೆ ಭಗವಂತನನ್ನು ಡೈರೆಕ್ಟ್ ಆಗಿ ನೋಡುವುದಲ್ಲ, ಭಗವಂತನನ್ನು ನಾವು ನಮ್ಮ ಜ್ಞಾನದ ಮೂಲಕವಾಗಿ ತಿಳ್ಕೊಳ್ಳುವುದು, ಅಂದರೆ ಪರೋಕ್ಷವಾದದ್ದು, ಇಟ್ಸ್ ನಾಟ್ ಡೈರೆಕ್ಟ್ ಬಟ್ ಇಟ್ ಇಸ್ ಇನ್ಡೈರೆಕ್ಟ್. ಅದು ಆದರೆ ಅದು ಅನ್ಇಂಪಾರ್ಟೆಂಟ್ ಅಲ್ಲ, ಡೈರೆಕ್ಟ್ ಆಗಿ ದೇವರನ್ನು ನೋಡಿಸ್ಕೊಳ್ಳಕ್ಕಾಗೋದಿಲ್ಲ, ಆದ್ದರಿಂದ ಪರೋಕ್ಷ ಜ್ಞಾನ ಅಷ್ಟು ಇಂಪಾರ್ಟೆಂಟ್ ಅಲ್ಲರಿ ಅಂತ ಯಾವತ್ತೂ ಭಾವನೆ ಮಾಡಬಾರದು. ಯಾಕಂದ್ರೆ ಆ ಪರೋಕ್ಷ ಜ್ಞಾನ ದಟ್ ಈಸ್ ಎ ಟೂಲ್, ಎ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ನಮಗೆ ಭಗವಂತನನ್ನು ಪಡೆಯುವುದಕ್ಕೆ, ಅಪರೋಕ್ಷ ಜ್ಞಾನ ಬರುವುದಕ್ಕೆ, ಮೋಕ್ಷ ಬರುವುದಕ್ಕೆ. ವಿ ನೀಡ್ ಅಲ್ಟಿಮೇಟ್ಲಿ ಮೋಕ್ಷ. ಮೋಕ್ಷ ಬರಬೇಕಂದ್ರೆ ಅಪರೋಕ್ಷ ಜ್ಞಾನ ಬರಬೇಕು, ಅಪರೋಕ್ಷ ಜ್ಞಾನ ಬರಬೇಕಂದ್ರೆ ಪರೋಕ್ಷ ಜ್ಞಾನವೂ ಬರಬೇಕು. ಪರೋಕ್ಷ ಜ್ಞಾನದ ಮೂಲಕವಾಗಿ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದ ಮೂಲಕವಾಗಿ ಮೋಕ್ಷ ಸಿಗುತ್ತೆ. ಆದ್ದರಿಂದ ಇವೆಂಚುವಲ್ ಆಗಿ ಮೋಕ್ಷ ಬರಲಕ್ಕೆ ಪರೋಕ್ಷ ಜ್ಞಾನ ಸಾಧನವಾಗಿದೆ. ಆದ್ದರಿಂದ ಪರೋಕ್ಷ ಜ್ಞಾನ ಧರ್ಮ್ಯಂ, ಈ ಪರೋಕ್ಷ ಜ್ಞಾನ ಅದು ಅನ್ಇಂಪಾರ್ಟೆಂಟ್ ಅಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಆ ಪರೋಕ್ಷ ಜ್ಞಾನವು ಬೇಕು. ಆ ಪರೋಕ್ಷ ಜ್ಞಾನದ ಮೂಲಕವಾಗಿ ನಾವು ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು. ಅದನ್ನು ಇಲ್ಲಿ ಹೇಳುತ್ತೆ ಪ್ರತ್ಯಕ್ಷಾವಗಮಂ ಅಂತೇಳಿ. ಪ್ರತ್ಯಕ್ಷ ಅಂದ್ರೆ ಏನು? ಧರ್ಮ ಅಂದ್ರೆ ಹೇಗೆ ಪರಮಾತ್ಮನೋ, ಪ್ರತ್ಯಕ್ಷ ಅಂದ್ರೆ ನಮಗೆ ಓ ಪ್ರತ್ಯಕ್ಷ ಅಂದ್ರೆ ಡೈರೆಕ್ಟ್ ಅಂತೇಳಿ, ಡೈರೆಕ್ಟ್ ಆಗಿ ನೋಡೋದು. ಆದರೆ ಪ್ರತ್ಯಕ್ಷ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತ ಮತ್ತು ಅರ್ಥ. ಯಾಕೆ ಪರಮಾತ್ಮನಿಗೆ ಪ್ರತ್ಯಕ್ಷ ಅಂದ್ರೆ ಪರಮಾತ್ಮ ನಾರಾಯಣ, ಯಾಕೆ ಪ್ರತ್ಯಕ್ಷ ಅಂತ ಹೇಳಿದೆ? ಯಾರು ಎಲ್ಲವನ್ನೂ ಡೈರೆಕ್ಟ್ ಆಗಿ ನೋಡುತ್ತಾನೋ ಅವನು ಪ್ರತ್ಯಕ್ಷ, ಎಲ್ಲವನ್ನು ನೋಡುವವನು. ಪ್ರತಿ ಅಕ್ಷ ಪ್ರತ್ಯಕ್ಷ, ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಮಾತ್ರವಲ್ಲ ಪ್ರತ್ಯಕ್ಷ ಶಬ್ದಕ್ಕೆ, ಡೈರೆಕ್ಟ್ ಪರ್ಸೆಪ್ಷನ್ ಉಳ್ಳವನು ಎಲ್ಲ ಅಂದ್ರೆ ನಾ ಡೈರೆಕ್ಟ್ ಪರ್ಸೆಪ್ಷನ್ ಅಂದ್ರೆ ಎಲ್ಲವನ್ನೂ ತಾನು ಸ್ವಯಂ ನೋಡ್ತಾ ಇರ್ತಾನೆ ಭಗವಂತ. ಹಿ ಸೂಪರ್ವೈಸಸ್, ಹಿ ಸೀಸ್ ಎವ್ರಿಥಿಂಗ್ ಆಲ್ ದ ಟೈಮ್ ಆಲ್ವೇಸ್. ಅವನನ್ನು ಮೀರಿ ಯಾವುದು ಇರ್ಲಕ್ಕಾಗೋದಿಲ್ಲ, ಅವನ ನೋಡದೆ ಯಾವುದು ಇರ್ಲಕ್ಕಾಗೋದಿಲ್ಲ. ಆದ್ದರಿಂದ ಪ್ರತ್ಯಕ್ಷ ಶಬ್ದ ವಾಚ್ಯನಾದವನು ನಾರಾಯಣನೇ. ಅವನನ್ನು ತಿಳಿಸಿಕೊಡುವುದಾದ್ದರಿಂದ ಪ್ರತ್ಯಕ್ಷ ಅವಗಮಂ ಅಂತ ಹೇಳುವಂತಹದ್ದು. ಅಂದರೆ ಪ್ರತ್ಯಕ್ಷಂ ಬ್ರಹ್ಮ. ಅದು ಮುಂಚೆ ಭಾಷ್ಯದಲ್ಲಿ ಆಚಾರ್ಯನು ವಿಸ್ತಾರವಾಗಿ ಹೇಳ್ತಾರೆ, ನಾನು ಸಂಕ್ಷೇಪವಾಗಿ ಇಲ್ಲಿ ಹೇಳಿ ಭಾಷ್ಯವನ್ನು ನೋಡೋಣ. ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಈ ರಾಜವಿದ್ಯ ರಾಜಕುಷ್ಠ ಅನ್ನುವ ಈ ಅತ್ಯುತ್ತಮವಾದ ವಿದ್ಯ ಪರೋಕ್ಷ ಜ್ಞಾನವಾಗಿದೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿದೆ. ಅಷ್ಟೆಲ್ಲ ಹೇಳುವತ್ತು ನಮಗೆ ಸ್ವಲ್ಪ ದಡದಡ ಅನ್ಸುತ್ತೆ, ಏನ್ರಿ ಇಷ್ಟೆಲ್ಲ ಗಂಭೀರವಾದದ್ದು ದೊಡ್ಡ ವಿಷಯಗಳು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಬಹಳ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತೀವಲ್ವ, ಇದು ನಮ್ಮ ತಲೆಗೆ ಏರುವುದಲ್ಲ, ಇದು ಬಹಳ ಕಷ್ಟವಾದದ್ದು, ಇದನ್ನು ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಇದನ್ನು ಬಿಟ್ಬಿಡೋಣ, ವಿ ಕ್ಯಾಂಟ್ ಹ್ಯಾಂಡಲ್ ಇಟ್, ಲೇಟ್ ಅಸ್ ಜಸ್ಟ್ ಫರ್ಗೆಟ್ ಅಬೌಟ್ ಇಟ್ ಅಂತ ನಾವು ಹೋಗಬೇಕಾಗಿದ ಅವಶ್ಯಕತೆ ಇಲ್ಲ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಮನಸ್ಸಿಟ್ಟರೆ, ನಾವು ನಿಜವಾಗಿ ಪ್ರಯತ್ನ ಮಾಡಿದರೆ ಅದು ಸುಸುಖಂ. ಸುಖಂ ಅಂದ್ರೆ ಸುಲಭ ಅಂತೇಳಿ, ಸುಸುಖಂ ಅತ್ಯಂತ ಸುಲಭ, ಇಟ್ಸ್ ವೆರಿ ಈಸಿ, ಬಹಳ ಸುಲಭ. ಯಾವಾಗ? ಯಾವಾಗ ನಾವು ಪ್ರಯತ್ನ ಮಾಡಿ ಇದನ್ನು ತಿಳ್ಕೋಬೇಕನ್ನುವ ಆಸಕ್ತಿ ಇದ್ದರೆ ಅದು ಸುಲಭವೇ. ಯಾವುದಕ್ಕೆ ಸುಲಭ? ಕರ್ತುಂ ಸುಸುಖಂ, ಸುಸುಖಂ ಕರ್ತುಂ, ಮಾಡುವುದು ಬಹಳ ಸುಲಭ, ಏನು ಕಷ್ಟ ಇಲ್ಲ ಅಂತ ಕೃಷ್ಣ ಎಂಕರೇಜ್ಮೆಂಟ್ ಕೊಡ್ತಾ ಇದ್ದಾನೆ, ಧೈರ್ಯ ಕೊಡ್ತಾ ಇದ್ದಾನೆ. ಸುಸುಖಂ ಕರ್ತುಂ, ಸರಿ ಬಹಳ ಸುಲಭ ಮಾಡೋದು ಅಂತ ಹೇಳ್ತಾ ಇದ್ದೀರಾ, ಇವತ್ತು ಮಾಡ್ತೀನಿ ನಾಳೆ ಹೊಟ್ಟೋಗತ್ತೆ, ಜಸ್ಟ್ ಗೆಟ್ ಸ್ಲಿಪ್ಸ್ ಅವೇ, ಆರ್ ಇದು ಎಲ್ಲ ಜನ್ಮ ಪೂರ್ತಿ ಮಾಡ್ತೀವಿ, ಒನ್ಸ್ ವಿ ಲೀವ್ ದಿಸ್ ಬಾಡಿ ಎವ್ರಿಥಿಂಗ್ ಗೆಟ್ಸ್ ಗಾನ್ ವೇಸ್ಟೆಡ್, ಎವ್ರಿಥಿಂಗ್ ಇಸ್ ಡೌನ್ ದ ಡ್ರೈನ್, ಆಗಿ ಬಿಡುತ್ತಾ ಅಂತ ಹೇಳಿದ್ರೆ ಇಲ್ಲ, ಇದು ಅವ್ಯಯಂ, ನಾಶವಾಗುವುದಿಲ್ಲ, ಅದನ್ನು ಮಾಡಿದಷ್ಟು ನಮ್ಗೆ ಅದು ಹಾಗೆ ಉಳಿದಿರುತ್ತೆ, ಅದು ನಷ್ಟವಾಗುವುದಲ್ಲ. ಒಂದು ಜನ್ಮದಲ್ಲಿ ಮಾಡಿದೀವಿ, ಇನ್ನೊಂದು ಜನ್ಮಕ್ಕೆ ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಭಗವಂತ ಬರುವಂತೆ ಮಾಡ್ತಾನೆ. ಆದ್ದರಿಂದ ಇದು ಅವ್ಯಯ, ವ್ಯಯವಿಲ್ಲದ್ದು, ನಾಶವಿಲ್ಲದ್ದು. ವ್ಯಯ ಅಂದ್ರೆ ನಾಶ, ಈ ವಿದ್ಯೆಗೆ ನಾಶವಿಲ್ಲ, ಈ ವಿದ್ಯಕ್ಕೆ ನಾಶವಿಲ್ಲ, ಈ ವಿದ್ಯೆ ಮಾಡಿದವನ ಅವನಿಗೂ ಆ ವಿದ್ಯೆದ ಫಲ ಸಿಕ್ಕೇ ಸಿಗತ್ತೆ. ಆದ್ದರಿಂದ ಇದು ಅನುಷ್ಠಾನಕ್ಕೆ ತರೋದು ಬಹಳ ಸುಲಭವಾಗಿದೆ, ಇದು ನಾಶವಿಲ್ಲದೆ ಇರುವಂತಹದ್ದು ಅಂತಹ ಇದನ್ನು ನಿನಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿರುವ ಈ ಶಬ್ದಗಳ ಅರ್ಥವನ್ನು ಸ್ವಲ್ಪ ಭಾಷ್ಯದ ಮೂಲಕವಾಗಿ ನಾವು ನೋಡೋಣ. ಅಂಡ್ ಆಲ್ಸೋ ಈ ಅಧ್ಯಾಯ ಯಾಕೆ ಹೊರಟಿದೆ ಅನ್ನೋದು ಕೂಡ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಪ್ತಮೋಧ್ಯಾಯ ಉಕ್ತಂ ಸ್ಪಷ್ಟಯತಿ ಅಸ್ಮಿನ್ ಅಧ್ಯಾಯ. ಏಳನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯಗಳನ್ನು ಈ ಒಂಬತ್ತನೇ ಅಧ್ಯಾಯದಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ ಅಸ್ಮಿನ್ ಅಧ್ಯಾಯ. ಆವಾಗ ನಮಗೆ ಪ್ರಶ್ನೆ ಬರುತ್ತೆ, ಏಳನೇ ಅಧ್ಯಾಯದನ್ನು ಎಂಟನೇ ಅಧ್ಯಾಯದಲ್ಲಿ ಹೇಳಬೇಕು ಸ್ಪಷ್ಟೀಕರಣ, ಯು ವಾಂಟ್ ಟು ಕ್ಲಾರಿಫೈ ಸಮಥಿಂಗ್ ಕ್ಲಾರಿಫೈ ರೈಟ್ ಅವೇ, ನಾಟ್ ಆಫ್ಟರ್ ದ ವೈಲ್. ಏಳನೇ ಅಧ್ಯಾಯ ಹೇಳಿಬಿಟ್ಟು ಆಮೇಲೆ ಎಂಟನೇ ಅಧ್ಯಾಯ ಹೇಳು, ಒಂಬತ್ತನೇ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯವನ್ನು ಕ್ಲಾರಿಫೈ ಮಾಡ್ತೀನಿ ಅಂದ್ರೆ ಯಾಕೆ ಮಧ್ಯದಲ್ಲಿ ಎಂಟನೇ ಅಧ್ಯಾಯವನ್ನು ಸೇರ್ಕೊಳ್ತು ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಟೀಕಾರಾಯರು ಆ ಪ್ರಶ್ನೆಯನ್ನು ತಗೊಂಡು ಅವರು ಅದಕ್ಕೆ
ಪ್ರಮೇಯ ದೀಪಿಕದಲ್ಲಿ ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ ಟೀಕಾರ. ಅದಕ್ಕೆ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ, ಮೊದಲು ಎಂಟನೇ ಅಧ್ಯಾಯದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳಿದ, ಆ ಪ್ರಶ್ನೆಗೆ ಸಮಾಧಾನ ಕೊಡಬೇಕು. ಆದ್ದರಿಂದ ಎಂಟನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗೆ ಸಮಾಧಾನವನ್ನು ಕೊಟ್ಟು ಬಿಟ್ಟು ಆವಾಗ ಏಳನೇ ಅಧ್ಯಾಯದಲ್ಲಿ ನೋಡು ನಿನಗೆ ಪ್ರಶ್ನೆಗೆ ಸಮಾಧಾನಗಳೆಲ್ಲ ಕೊಟ್ಟು ಆಯಿತು, ಈಗ ಏಳನೇ ಅಧ್ಯಾಯದ ನಾನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡೆ, ನಿನ್ನ ಪ್ರಶ್ನೆ ಇಂಟರಪ್ಟ್ ಮಾಡಿತು, ಆ ಪ್ರಶ್ನೆಗಳಿಗೆ ನಾನು ಸಮಾಧಾನ ಕೊಟ್ಟು ಬಿಟ್ಟೆ ಎಂಟನೇ ಅಧ್ಯಾಯದಲ್ಲಿ. ಈಗ ಒಂಬತ್ತನೇ ಅಧ್ಯಾಯಕ್ಕೆ ಬಂದ ಒಂಬತ್ತನೇ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯದ ಸ್ಪಷ್ಟೀಕರಣ ನಾನು ಕೊಡ್ತೀನಿ ನಿನಗೆ ಅಂತ ಹೇಳಿ ಅದನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ ಈ ಒಂಬತ್ತನೇ ಅಧ್ಯಾಯದಲ್ಲಿ. ಅದಕ್ಕೆ ನೋಡ್ರಿ ನಿಮ್ಗೆ ಅಧ್ಯಾಯಗಳಲ್ಲಿ ಎಂಟನೇ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಶುರು ಆಗುತ್ತೆ. ಒಂಬತ್ತನೇ ಅಧ್ಯಾಯ ಅರ್ಜುನ ಪ್ರಶ್ನೆ ಕೇಳಲಿಲ್ಲ, ಕೃಷ್ಣನೇ ಸ್ವಯಂ ಕೇಳಲಿಕ್ಕೆ ಹೊರಟಿದ್ದಾನೆ. ಯಾಕಂದ್ರೆ ಸ್ಪಷ್ಟೀಕರಣ, ಈಸ್ ಕ್ಲಾರಿಫೈಯಿಂಗ್ ಸಮ್ ಕಾನ್ಸೆಪ್ಟ್. ಆದ್ದರಿಂದ ಆಚಾರ್ಯ ಹೇಳ್ತಾ ಇದ್ದಾರೆ ಸಪ್ತಮ ಅಧ್ಯಾಯ ಉಕ್ತಂ ಸ್ಪಷ್ಟ ಇತಿ ಅಸ್ಮಿನ್ ಅಧ್ಯಾಯ. ಈ ಒಂಬತ್ತನೇ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ವಿಷಯಗಳಿಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ರಾಜವಿದ್ಯಾ. ರಾಜವಿದ್ಯಾ ಅಂದ್ರೆ ರಾಜ ಪ್ರಧಾನನಾದವನು, ಪ್ರಧಾನ ವಿದ್ಯಾ ಅಂತ ಅರ್ಥ. ಇಂಪಾರ್ಟೆಂಟ್ ಎಜುಕೇಶನಲ್ ಕಾನ್ಸೆಪ್ಟ್ಸ್. ಅದಾದ ಮೇಲೆ ಪ್ರತ್ಯಕ್ಷಂ ಶಬ್ದಕ್ಕೆ ಏನರ್ಥ? ಪ್ರತ್ಯಕ್ಷಂ ಅಂದ್ರೆ ಬ್ರಹ್ಮ, ಪ್ರತ್ಯಕ್ಷಾವಗಮಂ ಅಂತ ಹೇಳಿದ್ದಾರಲ್ವಾ, ಪ್ರತ್ಯಕ್ಷಂ ಅಂದ್ರೆ ಬ್ರಹ್ಮ ಪರಮಾತ್ಮ, ಅವನನ್ನು ತಿಳಿಸಿಕೊಡುವಂತದ್ದು. ಅವಗಮ್ಯತೆ ಪ್ರತ್ಯಕ್ಷಂ ಬ್ರಹ್ಮ ಅವಗಮ್ಯತೆ ಏನ, ಯಾವುದರಿಂದಲಾದರೆ ಪ್ರತ್ಯಕ್ಷ ನಾಮಕನಾದ ಪರಬ್ರಹ್ಮ ನಾರಾಯಣನು ತಿಳಿಯಲ್ಪಡುತ್ತಾನೋ ಅದು ಪ್ರತ್ಯಕ್ಷಾವಗಮಂ ಅನ್ನುವ ಆ ಶಬ್ದದ ಅರ್ಥ. ಅದಾದ ಮೇಲೆ ಪ್ರತ್ಯಕ್ಷ ಅನ್ನುವ ಶಬ್ದಕ್ಕೆ ಯಾಕೆ ನಾರಾಯಣ ಪ್ರತ್ಯಕ್ಷ ಅಂದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಅಂತಲೇ ಹೇಳಬಾರದಲ್ಲ, ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಅರ್ಥ ಕೊಡದೆ ಬ್ರಹ್ಮ ಪರಮಾತ್ಮ ಅಂತ ಯಾಕೆ ಅರ್ಥವನ್ನು ಕೊಡ್ತಾ ಇದ್ದೀರಾ ಅಂತ ಒಂದು ಆಕ್ಷೇಪ ಬಂದರೆ ಆ ಆಕ್ಷೇಪಕ್ಕೆ ಸಮಾಧಾನ, ಇದು ಏನು ನಾವು ಹೊಸದಾಗಿ ಮಾಡ್ತಾ ಇರುವುದಲ್ಲಪ್ಪ, ಇದು ಪ್ರಸಿದ್ಧವಾಗಿರುವ ಪ್ರೊಸೆಸ್. ಯಾಕಂತ ಹೇಳಿದ್ರೆ ಅಕ್ಷೇಶು ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ, ಬಟ್ ಅದು ಉಪಲಕ್ಷಣತೆಯ ಅಕ್ಷ ಅಂದ್ರೆ ಕಣ್ಣುಗಳು ಮಾತ್ರ ಅಲ್ಲ, ಕಣ್ಣು ಮೂಗು ಕಿವಿ ಯಾವ ಯಾವ ಇಂದ್ರಿಯಗಳಾದರೆ ನಮಗೆ ಜ್ಞಾನ ಸಂಪಾದನಕ್ಕೆ ಅನುಕೂಲವಾದ ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ಅಕ್ಷ ಶಬ್ದ ವಾಕ್ಯವಾಗಿದೆ. ಅಕ್ಷೇಶು ಅಂದ್ರೆ ಇಂದ್ರಿಯೇಶು ಪ್ರತಿ ಪ್ರತಿಸ್ಥಿತ ಇತಿ ಪ್ರತ್ಯಕ್ಷ. ಪ್ರತ್ಯಕ್ಷ ಶಬ್ದದ ವ್ಯುತ್ಪತ್ತಿ ಎಟಿಮಾಲಜಿ ಏನಂತ ಹೇಳಿದರೆ ಅಕ್ಷೇಶು ಅಕ್ಷಗಳಲ್ಲಿ ಪ್ರತಿ ಅಕ್ಷ ಅಕ್ಷದಲ್ಲಿ ಇರುವವನು ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ ಪ್ರತಿ ಅಕ್ಷದಲ್ಲಿ ಇರುವವನು. ಪ್ರತಿ ಅಂದ್ರೆ ಪ್ರತಿ ಎವ್ರಿ ಒನ್, ಪ್ರತಿ ಪ್ರತಿಸ್ಥಿತ ಪ್ರತಿ ಪ್ರತಿ ಅಕ್ಷ ಅಂದ್ರೆ ಇಂದ್ರಿಯ ಅಕ್ಷ. ಇದು ವ್ಯುತ್ಪತ್ತಿ ಆಗಿ ಬರುತ್ತೆ ಪ್ರತಿ ಅಕ್ಷ ಪ್ರತಿ ಪ್ರತಿ ಅಕ್ಷೇಶು ಇಂದ್ರಿಯೇಶು ಸ್ಥಿತ ಇತಿ ಪ್ರತ್ಯಕ್ಷ. ಪ್ರತಿ ಪ್ರತಿ ಒಂದು ಇಂದ್ರಿಯದಲ್ಲಿಯೂ ಎಲ್ಲ ಇಂದ್ರಿಯಗಳಲ್ಲಿಯೂ ಇರುವವನು ಪ್ರತ್ಯಕ್ಷ ಶಬ್ದವಾಚ್ಯನಾಗಿದ್ದಾನೆ ಅಂತ ಹೇಳಿ. ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಅನ್ನುವುದಕ್ಕೆ ಮತ್ತೇನು ಪ್ರಮಾಣ ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಎಲ್ಲ ವೇದಗಳಲ್ಲಿ ವೇದಗಳಲ್ಲಿ ವಿಸ್ತಾರವಾಗಿ ಅನೇಕ ಜಾಗಗಳಲ್ಲಿ ಬರುವಂತಹ ವಿಷಯ, ಆಚಾರ್ಯರು ಕೆಲವುಗಳನ್ನು ಇಲ್ಲಿ ಕೋಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಮಗೆ ಮುಖ್ಯವಾಗಿ ಇವುಗಳನ್ನು ನೋಡಿದ್ರೆ ಇಷ್ಟು ಸಾಕು, ಇಷ್ಟು ಮಾತ್ರ ಅಂತ ಅಲ್ಲ, ಇನ್ನು ಬೇರೆ ಕಡೆನೂ ಪ್ರತ್ಯಕ್ಷ ಶಬ್ದವಾಚ್ಯನಾದಾಗಿದ್ದಾನೆ ಭಗವಂತ ಅನ್ನುವುದಕ್ಕೆ ಬೇಕಾದಷ್ಟು ಕೋಟ್ಸ್ ಇದೆ. ಆಚಾರ್ಯರು ಕೆಲವನ್ನು ಆರಿಸಿಕೊಂಡು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಉದ್ದಾಲಕನಿಗೆ ಹೇಳುವಂತಹ ಮಾತುಗಳು ಅಲ್ಲಿ ಬರುತ್ತೆ. ಯಹ ಪ್ರಾಣೇ ತಿಷ್ಠನ್ ಪ್ರಾಣಾದ ಅಂತರೋ ಯಂ ಪ್ರಾಣ ನ ವೇದ ಯಸ್ಯ ಪ್ರಾಣ ಶರೀರಂ ಯಹ ಪ್ರಾಣಮಂತರೋ ಯಮಯತಿ ಯೇಷ ತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೇಳಿ ಉದ್ದಾಲಕನಿಗೆ ಹೇಳುವಂತಹ ಮಾತು. ಇದು ಏನು, ಯಹ ಯಾರಾದರೆ ಪ್ರಾಣೇ, ಇಲ್ಲಿ ಯಾವ ಪ್ರಾಣ ಅಂತ ಹೇಳಿ ನಮ್ಗೆ ಗೊಂದಲ. ಪ್ರಾಣ ಅಂದ್ರೆ ಏನ್ರಿ, ಯಾವ ಪ್ರಾಣವನ್ನು ಹೇಳಿದ್ರು, ಮುಖ್ಯ ಪ್ರಾಣನ ಹೇಳ್ತಾ ಇದ್ದಾರಾ, ಇನ್ನೊಂದು ಪ್ರಾಣವನ್ನು ಹೇಳ್ತಾ ಇದ್ದಾರೆ, ಯಾವ ಪ್ರಾಣವನ್ನು ಹೇಳ್ತಾ ಇದ್ದಾರೆ ಅದನ್ನು ಅಲ್ಲಿ ಆಚಾರ್ಯರೆಲ್ಲ ವಿಸ್ತಾರ ಮಾಡಿದ್ದಾರೆ. ಟೀಕಾರ ಇದಕ್ಕೆ ಆಚಾರ್ಯ ವಿಸ್ತಾರ ಮಾಡಿದನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಯಾವ ಪ್ರಾಣ ಅಂತ ಹೇಳ್ತಾರೆ, ಅಹಂಕಾರಿಕ ಪ್ರಾಣ ಅಂತ. ಶ್ರೀಹರಿ ಮೂಗಿಗೆ ಅಭಿಮಾನಿಯಾದಂತಹ ಅಹಂಕಾರಿಕ ಪ್ರಾಣ ಎನಿಸುವಂತಹ ನಾಸಿಕ್ಯವಾಯುವಿನಲ್ಲಿ ಇದ್ದು ಅವನಿಗಿಂತ ಭಿನ್ನನಾಗಿದ್ದಾನೆ. ಅದಕ್ಕೆ ಅಂತರ ಅನ್ನೋ ಶಬ್ದಕ್ಕೆ ಡಿಫ್ರೆಂಟ್ ಭಿನ್ನ ಬೇರೆ ಅನ್ನೋ ಅಂತರ ಅಂತರ ಅಂದ್ರೆ ನಿಮ್ಗೆ ಗೊತ್ತು, ಅಂತರ ಅಂದ್ರೆ ಬೇರೆ ಅಂತ ಅರ್ಥ.
ಸೊ ಇಲ್ಲಿ ಯಹ ಪ್ರಾಣೇ ತಿಷ್ಟನ್, ಯಾರಾದರೆ ಈ ವಿಧವಾಗಿ ಅಹಂಕಾರಿಕ ಪ್ರಾಣ ನಾಸಿಕ್ಯವಾಯುವಿನ ಒಳಗೆ ಮುಗಿನಲ್ಲಿದ್ದು ನಾಸಿಕ್ಯವಾಯುವಿನ ಒಳಗೆ ಇದ್ದು ತಿಷ್ಟನ್ ಅಂದ್ರೆ ಇರುತ್ತಾ, ಯಹ ಪ್ರಾಣೇ ತಿಷ್ಟನ್ ಪ್ರಾಣಾತ್ ಆ ಅಹಂಕಾರಿಕ ಪ್ರಾಣಕ್ಕಿಂತಲೂ ಅಂತರಹ ಬೇರೆ ಭಿನ್ನನಾಗಿದ್ದಾನೋ. ಒಂದು ಅಲ್ಲಿ ಯಂ ಯಾರನ್ನಾದರೆ ಪ್ರಾಣ ನವೇದ, ಆ ಅಹಂಕಾರಿಕ ಪ್ರಾಣ ನಾಸಿಕ್ಯವಾಯು ಅಹಂಕಾರಿಕ ಪ್ರಾಣ ಕೂಡ ಭಗವಂತನನ್ನು ತಿಳಿದಿಲ್ಲ. ಭಗವಂತ ಅವನ ಒಳಗಿದ್ದು ಅವನನ್ನು ಪ್ರೇರೇಪಿಸುತ್ತಾ ಅವನಿಂದೆಲ್ಲ ಮಾಡಿಸ್ತಾ ಇದ್ರೂ ಆ ಅಹಂಕಾರಿಕ ಪ್ರಾಣ ಭಗವಂತನಿಗೆ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದಾನೆ, ಅಷ್ಟು ಪೂರ್ತಿಯಾಗಿ ತಿಳಿದಿಲ್ಲ. ಆದ್ದರಿಂದ ಯಂ ಪ್ರಾಣ ನವೇದ, ಯಾರನ್ನಾದರೆ ಆ ಪರಮಾತ್ಮನನ್ನು ಅಹಂಕಾರಿಕ ಪ್ರಾಣನು ತಿಳಿದಿಲ್ಲವೋ ಅಂದ್ರೆ ಪೂರ್ತಿಯಾಗಿ ತಿಳಿದಿಲ್ಲವೋ ಅಂತಹ ಪರಮಾತ್ಮ ಅವನು ಇನ್ನೂ ಹೇಗಿದ್ದಾನೆ, ಪ್ರಾಣ ಯಸ್ಯ ಪ್ರಾಣ ಶರೀರಂ. ಸೊ ಯಂ ಪ್ರಾಣ ನವೇದ ಅಲ್ಲಿ ಒಂದು, ಯಸ್ಯ ಪ್ರಾಣ ಶರೀರಂ ಯಾರಿಗಾದರೆ ಪ್ರಾಣ ಶರೀರನಾಗಿದ್ದಾನು. ಯಾವ್ದು ನೋಡಿ ಶರೀರ ಅಂತ ಹೇಳಿದರೆ ಇದು ಬಹಳ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಶರೀರದಂತೆ ಅಂದ್ರೆ ಭಗವಂತನೇ ಶರೀರವಲ್ಲ, ಪ್ರಾಣದೇವರಿಗೆ ಭಗವಂತ ಶರೀರದಂತೆ ಇದ್ದಾನೆ. ಯಾಕಂದ್ರೆ ಭಗವಂತನೇ ಶರೀರ ಅಂದ್ರೆ ಗೊಂದಲ ಆಗುತ್ತೆ, ಅವನಿಗೆ ವಿಕಾರಗಳು, ಶರೀರಕ್ಕೆ ವಿಕಾರ ಬಂದಂತ ಅವನಿಗೆ ವಿಕಾರ ಬರುವಂತದ್ದು ಈ ಪ್ರಸಕ್ತಿ ಎಲ್ಲ ಬರುತ್ತೆ. ಅವನು ಶರೀರದಂತೆ ಅಂದ್ರೆ ಏನು, ಪ್ರಾಣನಿಗೆ ಅಹಂಕಾರಿಕ ಪ್ರಾಣಕ್ಕೆ ಪರಮಾತ್ಮ ಶರೀರದಂತೆ ಇದ್ದಾನೆ ಅಂದ್ರೆ ಅರ್ಥ ಏನು, ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದ್ರೆ ನೋಡಿ, ನಮ್ಮ ಶರೀರದ ಒಳಗೆ ಜೀವ ಐತೆ, ಈ ಜೀವ ಈ ಶರೀರವನ್ನು ಕಂಟ್ರೋಲ್, ಜೀವ ಇದ್ದಷ್ಟು ಶರೀರ ನಿಜವಾಗಿ ಜೀವನಿಗೆ ಏನೂ ಇಲ್ಲ, ಜೀವನ ಒಳಗೆ ಮತ್ತು ನಮ್ಮ ಪ್ರಾಣದೇವರು ನಾರಾಯಣ ದೇವತೆಗಳು ಎಲ್ಲರೂ ನಿಂತು ಆ ಜೀವನಿಗೆ ಒಂದು ಅಭಿಮಾನವನ್ನು ಕೊಡ್ತಾರೆ. ಆ ಜೀವ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಭ್ರಮೆ ಬರುತ್ತೆ, ನಿಜವಾಗಿ ಪರಮಾತ್ಮ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಮುಖ್ಯ ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳು ಇವರೆಲ್ಲ ಮೂಲಕವಾಗಿ ಭಗವಂತ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಶರೀರ ಒಳಗೆ ಜೀವ ಇದ್ದು ಈ ಶರೀರ ಆಕ್ಟಿವಿಟೀಸ್ ನಲ್ಲಿ ಇರುವಂತೆ ಮಾಡುತ್ತೆ ಅಂದ್ರೆ ಅದೆಲ್ಲ ಮತ್ತು ಸ್ವತಂತ್ರವಾಗೆಲ್ಲ ಭಗವಂತ ತತ್ವಾಭಿಮಾನ ದೇವರ ಮುಖ್ಯ ಪ್ರಾಣದೇವರ ಮೂಲಕವಾಗಿ ಇದೆಲ್ಲ ಮಾಡ್ತಾ ಇದ್ದಾನೆ ಜೀವ. ಆದ್ದರಿಂದ ಈ ಶರೀರವನ್ನು ಈ ಜೀವ ನಡೆಸುವಂತೆ ಇದೆ ಅಲ್ವಾ. ಹಾಗೆ ಭಗವಂತ ಏನು ಈ ಪ್ರಾಣದೇವರ ಒಳಗೆ ಅಂದ್ರೆ ಪ್ರಾಣದೇವರು ಅಹಂಕಾರಿಕ ಪ್ರಾಣದೇವರು ಆ ಭಗವಂತನಿಗೆ ಶರೀರದಂತೆ ಇದ್ದಾನಂತೆ. ಅಂದ್ರೆ ಏನು, ಶರೀರದ ಒಳಗೆ ಭಗವಂತ ನಿಂತು ಈ ಪ್ರಾಣನ ಒಳಗೆ ಅಹಂಕಾರಿಕ ಪ್ರಾಣದ ಒಳಗೆ ದೇವರು ನಿಂತು ಎಲ್ಲವನ್ನು ಮಾಡ್ತಾನಾದ್ರಿಂದ ಈ ಪ್ರಾಣದೇವರು ಅಹಂಕಾರಿಕ ಪ್ರಾಣದೇವರು ಭಗವಂತನಿಗೆ ಶರೀರದಂತೆ ಇದ್ದಾರೆ. ಹಿ ಇಸ್ ಲೈಕ್ ಸೋ ಶ್ರೀಹರಿಗೆ ಶರೀರದಂತೆ ಇದ್ದಾನೆ ಅಂತೇಳಿ. ಅಂದ್ರೆ ಅರ್ಥ ಏನು, ಶ್ರೀಹರಿ ಅದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಶ್ರೀ ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಯಹ ಪ್ರಾಣ ಮಂತರೋ ಯಮಯತಿ, ಯಾರಾದರೆ ಈ ಪ್ರಾಣಕ್ಕಿಂತಲೂ ಬೇರೆಯಾಗಿದ್ದು ಆ ಪ್ರಾಣನ ಒಳಗೆ ಇದ್ದು ಆ ಪ್ರಾಣನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯಮಯತಿ, ಯಮಯತಿ ಅಂದ್ರೆ ಕಂಟ್ರೋಲ್ ಮಾಡುವುದು, ಆ ಶರೀರ ಅಂದ್ರೆ ಅವನ ಒಳಗಿದ್ದು ಅವನ ಪ್ರೇರಣೆ ಕೊಡ್ತಾನೆ, ಅವರಿಂದ ಆಕ್ಟಿವಿಟೀಸ್ ಮಾಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಅಹಂಕಾರಿಕ ಪ್ರಾಣಕ್ಕೆ ಪ್ರೇರಣೆ ಕೊಡ್ತಾನೆ ಭಗವಂತ, ಅಹಂಕಾರಿಕ ಪ್ರಾಣ ಕೆಲಸ ಮಾಡುವಂತೆ ಮಾಡ್ತಾನೆ, ಎಲ್ಲವೂ ಮಾಡ್ತಾನೆ. ಯಮಯತಿ, ಯಮಯತಿ ಅಂದ್ರೆ ಈ ಯಮನ ಮಾಡೋದು, ಕಂಟ್ರೋಲಿಂಗ್. ಸೊ ಪ್ರಾಣನಕ್ಕಿಂತ ಒಳಗೆ ಇದ್ದು ಪ್ರಾಣಕ್ಕಿಂತ ಬೇರೆಯಾಗಿ ಪ್ರಾಣನನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ತ ಅಂದ್ರೆ ತವಾ ತೇ ಆತ್ಮ ಅಂತರ್ಯಾಮಿ ಅಮೃತ. ಹಾಗೆ ಈ ಯಮಯತಿ ಏಷ ಅಂತ, ಏಷ ಇವನೇ ಅಂಥವನೇ ಆ ಪರಮಾತ್ಮನೇ, ಏಷ ಇವನೇ ಈ ಪರಮಾತ್ಮನೇ. ತ ತೇ ತವ ಅನ್ನುವ ಅರ್ಥ, ತ ಇದು ವೇದಗಳ ಫಾರ್ಮೇಶನ್ ಅಲ್ಲಿ ತವಾತಿ ಅನ್ನುವುದು ತ ಅಂತ ಕೆಲವು ಕಡೆ ಹೇಳ್ತಾರೆ. ಪೊಯೆಟಿಕ್ ವೇ ಆಫ್ ಸೇಯಿಂಗ್ ದಟ್, ಅದರಿಂದ ಅದ ಅಂಡ್ ವೇದಿಕ್ ವೇ ಆಫ್ ಸೇಯಿಂಗ್ ಇಟ್. ಸೊ ಅದಕ್ಕೆ ತ ಅಂದ್ರೆ ತೇ ತವ ತೇ ಆತ್ಮ ಅಂತರ್ಯ, ಉದೇ ಉದ್ದಾಲಕನೇ ಇಂತಹ ಯಾವ ಪರಮಾತ್ಮನಾಗದರೆ ಇದ್ದಾನೋ ಅವನು ನಿನಗೂ ಆತ್ಮ, ನಿನಗೂ ಅಂತರ್ಯಾಮಿ, ಅವನು ಅಮೃತ ಅಂದ್ರೆ ಮರಣವಿಲ್ಲದವನು, ಕೊನೆಯಿಲ್ಲದವನು, ಎಲ್ಲರಿಗೂ ಅಂತರ್ಯಾಮಿ, ನಿನಗೂ ಅಂತರ್ಯಾಮಿ, ನಿನ್ನ ಆತ್ಮನು ಅಂದ್ರೆ ನಿನ್ನ ಅಂತರಾತ್ಮನಾಗಿದ್ದಾನೆ, ನಿನ್ನ ಆತ್ಮ, ನೀನು ಜೀವ, ಇಲ್ಲಿ ಉದ್ದಾಲಕ ಜೀವ, ಅವನ ಒಳಗೆ ಆತ್ಮಭೂತನಾಗಿ ಅವನಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಯತಿ ಏಷ ಆತ್ಮ ಅಂತರ್ಯಾಮಿ ಅಂತಹ ಹೇಳಿದ್ದಾರೆ.
ಅದೇ ವಿಧವಾಗಿ ಇದನ್ನೇ ಪ್ರಾಣ ಅನ್ನೋದಕ್ಕೆ ಯಹ ವಾಚಿ ತಿಷ್ಠನ್ ಅಂತೇಳಿ ವಾಕಿನಲ್ಲಿ ಕೂಡ ವಾಗಭಿಮಾನಿ ದೇವತೆಯಾಗಿದ್ದರು ಅವರಿಗೂ ಕೂಡ ಹೀಗೆ ವಾಗಭಿಮಾನಿ ದೇವತೆ ಒಳಗೂ ಭಗವಂತ ಇದ್ದು ಇದರಂತೆ ಅದೇ ಎಲ್ಲ ಪ್ರಾಣಕ್ಕೆ ಏನೇನು ಹೇಳಿದ್ದರೆ ಎಲ್ಲವನ್ನು ಹೇಳ್ಕೊಳ್ತಾ ಹೋದ್ರೆ ವಾಗಭಿಮಾನಿಯಲ್ಲಿ ಇದ್ದು ಅಂತ ಹೇಳಿ ಅಲ್ಲಿ ಆವಾಗ ವಾಗಭಿಮಾನಿಕ್ಕಿಂತ ಬೇರೆಯಾಗಿ ಭಿನ್ನನಾಗಿ ಇದ್ದು ಭಗವಂತ ಆ ವಾಗಭಿಮಾನಿ ಇವನನ್ನು ಈ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಆ ವಾಗಭಿಮಾನಿಯೇ ಶ್ರೀಹರಿಗೆ ಶರೀರದಂತೆ ಇದ್ದಾನೆ ಶ್ರೀಹರಿ ಆ ವಾಗಭಿಮಾನಿ ಒಳಗೆ ಇದ್ದು ಆ ವಾಗಭಿಮಾನಿ ದೇವತೆಯನ್ನು ಪ್ರೇರೇಪಣೆ ಮಾಡ್ತಾನೆ ಅಂತಹ ಶ್ರೀಹರಿ ನಿನಗೆ ಅಂದ್ರೆ ಉದ್ದಾಲಕನಿಗೆ ಸ್ವಾಮಿ ನಿನ್ನ ಅಂತರ್ಯಾಮಿ ಮತ್ತು ನಾಶರಿಂದ ಹೀಗೆ ಒಂದೊಂದು ಅಲ್ಲಿ ಆ ಬೃಹದಾರಣ್ಯಕೋಪನಿಷತ್ತಲ್ಲಿ ಎಲ್ಲವನ್ನೂ ಹೇಳ್ತಾ ಬರ್ತಾರೆ ಕಣ್ಣಿಗೆ ಅಭಿಮಾನಿಯಾಗಿ ಹೇಳುವಂತಹದ್ದು ಎಲ್ಲವನ್ನು ಹೇಳ್ತಾ ಬರ್ತಾರೆ ಸೊ ಈ ವಿಧವಾಗಿರುವ ಕಾರಣದಿಂದ ಅದನ್ನ ನಾವು ಯಹ ಯೋ ವಾಚಿ ತಿಷ್ಟನ್ ಯಹ ಚಕ್ಷುಷಿ ತಿಷ್ಟನ್ ಇತ್ಯಾದೇಹೇ ಸೊ ಈ ವಿಧವಾದ ಅನೇಕ ವಚನಗಳ ಬೃಹದಾರಣ್ಯಕೋಪನಿಷತ್ತಿನ ವಚನಗಳಿಂದ ಅಂತರ್ ಅಕ್ಷಿ ಪುರುಷೋ ದೃಶ್ಯತಿ ಹಲೋ ನಾಯ್ಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ ಈ ವಿಧವಾಗಿ ಉಪನಿಷತ್ತುಗಳಲ್ಲಿ ಇರುವಂತಹ ಭಗವಂತ ಇನ್ನು ಹೇಗಿದ್ದಾನೆ ಅವನ ಜೀವರ ಅಂಗುಷ್ಠ ಅದಷ್ಟು ಪರಿಮಾಣದಲ್ಲಿ ಅಷ್ಟು ಪರಿಮಾಣ ಇದ್ದವನಾಗ ಅಂಗುಷ್ಠ ಅಂದ್ರೆ ಬಿಂಬರೂಪನಾದ ಭಗವಂತ ಅಂಗುಷ್ಠ ಪರಿಮಾಣದಲ್ಲಿ ಇದ್ದು ಆ ಭಗವಂತನು ಆ ಅಂಗುಷ್ಠ ಪರಿಮಾಣದಿಂದ ಆ ಜೀವನಲ್ಲಿ ನಿಂತು ಆ ಜೀವರ ಕರ್ಮ ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ ಅಂತ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ಬರುವಂತಹ ವಿಷಯ ಅದೇ ಅಷ್ಟೇ ಅಲ್ಲದೆ ಮೋಕ್ಷ ಧರ್ಮ ಪರ್ವದಲ್ಲಿ ಕೂಡ ಬರುತ್ತೆ ಭಗವಂತ ಮನೋನಿಯಾಮಕನು ಚಂದ್ರಾಂತರ್ಯಾಮಿ ಚಕ್ಷುರಂತರ್ಗತ ಸೂರ್ಯಾಂತರ್ಗತ ಇವೆಲ್ಲವೂ ಕೂಡ ಬರುತ್ತೆ ಸೊ ಆದ್ದರಿಂದ ಅವ ಎಲ್ಲ ಮಾತುಗಳನ್ನು ಇಟ್ಕೊಂಡು ಏಷಃ ಅಂತರ್ ಅಕ್ಷಿಣಿ ಪುರುಷ ದೃಶ್ಯತೆ ಇತಿ ಚ ಅಂಗುಷ್ಠ ಮಾತ್ರ ಪುರುಷೋ ಅಂಗುಷ್ಠಂ ಚ ಸಮಾಶ್ರಿತ ಇತಿ ಚ ತ್ವಂ ಮನಃ ತ್ವಂ ಚಂದ್ರಮ ತ್ವಂ ಚಕ್ಷುಃ ಆದಿತ್ಯ ಇತ್ಯಾದಿ ಅಂದ್ರೆ ಎಲ್ಲ ಅಭಿಮಾನಿ ದೇವತೆಗಳ ಒಳಗೂ ನೀವು ನಿಂತು ಅವರನ್ನು ನೇಮನ ಮಾಡ್ತಾ ಇದ್ದೀವಿ ಪರಮಾತ್ಮನೇ ಆದ್ದರಿಂದ ಎಲ್ಲ ಇಂದ್ರಿಯಗಳ ಒಳಗೂ ಸ್ಥಿತ ಅಂದ್ರೆ ಮೊದಲು ಸೊ ಪ್ರತಿ ಅಕ್ಷೇಶು ಇಂದ್ರಿಯೇಶು ಸ್ಥಿತ ಅನ್ನುವುದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ ಕಾರಣಗಳು ಕೋಟ್ ಮಾಡಿ ಇಷ್ಟು ಕೋರ್ಸ್ ಎಲ್ಲ ಅನೇಕ ಕೋರ್ಸ್ ಕೊಟ್ಟು ಸಹ ಪ್ರತ್ಯಕ್ಷ ಪ್ರತಿ ಸಹ ಅಕ್ಷೇಶು ಅಕ್ಷವಾನ್ ಭವತಿ ಏವಂ ವಿದ್ವಾನ್ ಪ್ರತ್ಯಕ್ಷಂ ವೇದ ಇತಿ ಸಾಮವೇದೇ ಬಾಂಧವ್ಯ ಶಾಖಾಯಾಮ್ ಸಾಮವೇದದಲ್ಲಿ ಬಾಂಧವ್ಯ ಶಾಖೆಯ ಮಾತುಗಳಿಂದಲೂ ಕೂಡ ನಮಗೆ ಭಗವಂತ ಈ ವಿಧವಾಗಿ ಅಕ್ಷ ಅಂದರೆ ಅಕ್ಷೇಶು ಅಕ್ಷವಾನ್ ಭವತಿ ಇಂದ್ರಿಯಗಳಲ್ಲಿ ಇಂದ್ರಿಯ ನಿಯಾಮಕನಾಗಿ ಭಗವಂತ ಇದ್ದಾನೆ ಅನ್ನುವುದು ಯಾರು ಆದರೆ ತಿಳ್ಕೊಳ್ಳುತ್ತಾನೋ ಅವನು ಪರಮಾತ್ಮನನ್ನು ತಿಳಿದವನಾಗುತ್ತಾನೆ ಅಂದ್ರೆ ಪರಮಾತ್ಮನ ಸ್ವಲ್ಪ ಮಟ್ಟಿಗೆ ಅವನ ಯೋಗ್ಯತಾನುಸಾರವಾಗಿ ತಿಳಿದವನಾಗುತ್ತಾನೆ ವಿದ್ವಾನ್ ಏವಂ ವಿದ್ವಾನ್ ಯಾರು ಹೀಗೆ ತಿಳಿದಿದ್ದಾನೋ ಅವನು ಪ್ರತ್ಯಕ್ಷ ನಾಮಕ ಭಗವಂತಂ ಆ ಭಗವಂತನನ್ನು ವೇದ ತಿಳಿದಿದ್ದಾನೆ ಇದು ಸಾಮವೇದೇ ಭದ್ರವಿಶಾಖ ಸಾಮವೇದದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಸೊ ಇನ್ನು ಈ ಭಾಷೆಯಲ್ಲಿ ಈ ಶ್ಲೋಕದ ವಿಸ್ತಾರವಾದ ಅರ್ಥಗಳನ್ನು ಮುಂದುವರೆಸುತ್ತಾರೆ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ಕೃಷ್ಣಾರ್ಪಣ ಮಸ್ತು ಕಾಯನ ವಾಚ ಮನಸ್ಸೇಂದೇರುವ ಬುದ್ಧಿಹತ್ಮನಾವ ಮನಸ್ಸು ಸ್ವಭಾವ ಸರ್ವಮೇಚಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಶ್ರೀ ಕೃಷ್ಣಾರ್ಪಣ ಮಸ್ತು.